ಕಾತ ಆರು ಒಂದ ಎಂಬಂತೆ ಪಂಚಪಾಂಡವರನ್ನು ಮೊಮ್ಮ ಪ್ರಾಣಾಹಿ ಪಾಂಡವಾಹ ಎಂಬುದಾಗಿ ಭಗವಂತ ಸಂರಕ್ಷಿಸಿ ಅವನ ಅನುಗ್ರಹದಿಂದ ಯುದ್ಧದಲ್ಲಿ ಜೈವನಿಗೆ ಬಳಸಿದ ಧರ್ಮರಾಜ. ಕೌರವಂಶ ನಿರ್ವಹಿಸುವಾಯಿತು. ಆ ಸೇರ್ ತಿರುಗಿಸೋಕೋಸ್ಕರವಾಗಿ ಅಶ್ವತ್ಥಾಮ ನಿದ್ರೆ ಮಾಡ್ತಾ ಇದ್ದಂಥ ಪಾಂಡವರ ಮಕ್ಕಳು ದುಷ್ಟೋದ್ಯುಮ್ನ ಇವರನ್ನು ರಾತ್ರಿಯಲ್ಲಿ ಅವರೊಳಗೆ ಪ್ರವೇಶ ಮಾಡಿ ಅವರ ಶಿಬಿರಕ್ಕೆ ನಿದ್ರೆ ಮಾಡ್ತಾ ಅವನ್ನೆಲ್ಲರೂ ಕೂಡ ಸಂಹಾರ ಮಾಡಿಬಿಟ್ಟ. ಕೈಲಾರ ದುಃಖದಿಂದ ದ್ರೌಪದಿ ರೋದನ ಮಾಡ್ತಾ ಇದ್ದಾಳೆ, ಇದಿಷ್ಟನ್ನ ಸಂಹಾರ ಮಾಡಿಬಿಡಿ, ಇವನು ಕೊಲ್ಲಬೇಕು ಅಂತ ಆಗಲಿ ಅಂತ ಭೀಮಾರ್ಜುನ ಪ್ರತಿಜ್ಞೆ. ಸರಿ, ಅವನ್ನ ಅಟ್ಟಿಸ್ಕೊಂಡು ಹೊರಟರು ಅಶ್ವತ್ಥಾಮನ್ನ, ಕಟ್ಟಕಡೆ ಸಿಕ್ಕಾಕೊಂಬಿಟ್ಟ. ಭೀಮಾರ್ಜುನರು ಅವನು ಹಿಡಿದು ರಥ ಕಟ್ಟಾಕ್ಬಿಟ್ಟು ಎಳ್ಕೊಂಡು ಬಂದರು ದ್ರೌಪದಿ ಧನುಮಾರಿಯ ಬಳಿಗೆ. ಹಾಂ, ಇವನ ಕುರಿತು ಏನು ಮಾಡಬೇಕೋ ಮಾಡು ಅಂತ ಕೃಷ್ಣ ಮುಗುಳ್ನ ಏನಾಗುತ್ತಾ ಭೀಮಾರ್ಜುನರಿಗೆ ಆದೇಶ ಕೊಡ್ತಾನೆ. ಇವನ ಸಂಹಾರ ಮಾಡಬೇಕು, ನಾನು ಮಾಡಿದ ಪ್ರತಿಜ್ಞೆ ಹಾಗೇನೆ ಅಂತ ಭೀಮಸೇನ ಕೈಯಿದ್ದ. ಅರ್ಜುನಿಗೆ ಪ್ರತಿಜ್ಞೆ ಹಾಗೆ ಆಗಿದ್ದರೂ ಕೂಡ ಗುರುಪುತ್ರನ ಕೊಲ್ಲಬೇಕಲ್ಲ, ಬ್ರಹ್ಮತ್ಯ ಬಂದಿರ್ತಲ್ಲ, ಈ ಸ್ವಲ್ಪ ಸಂಕೋಚ ಅವನಿಗೆ. ಆಯಿತು, ಇನ್ನು ದ್ರೌಪದಿ ಅಭಿಪ್ರಾಯವೇನು ಅಂದರೆ ಸಂಹಾರ ಮಾಡಬೇಕು ಹೊರಡ್ತೀವಿ ಅಂತ ಹೇಳುವಾಗ ಯಾವ ಉಪಯೋಗ ಆತತಾಯ ನಮಾಯ ಅಂತಂ ಹನ್ಯಾದೇವ ಅವಿಚಾರೆಯನ್ನೇ. ಆತತಾಯಿ ಅಂದರೆ ಬೆಂಕಿ ಹಚ್ಚೋದು ಮನೆಗೆ, ವಿಷ ಇಕ್ಕೋದು, ಅಪಹಾರ ಮಾಡ್ಕೊಂಡು ಹೋಗ್ತಕ್ಕದ್ದು, ಭೂಮಿ ರಾಜ್ಯ ಕಿತ್ಕೊಳ್ಳೋದು, ಇದರಲ್ಲಿ ಯಾವುದು ಒಂದನ್ನು ಮಾಡೋದು ಕೂಡ ಅವನಿಗೆ ಆತತಾಯಿ ಅಂತ ಹೆಸರು. ಆತತಾಯಿ ವಧೋದ್ಯತ. ಈ ದುರ್ಯೋಧನ ಪಾಂಡವರಿಗೆ ಇಷ್ಟೆಲ್ಲ ಅರಸದಲ್ಲೂ ಕೂಡ ಆತತಾಯಿ, ಅವನು ಬೆಂಕಿ ಹಚ್ಚಿದ ಮಾಡದ ಕಿತ್ಕೊಂಡ ಎಲ್ಲ ಮಾಡದ, ಅವನಿಗೆ ಪ್ರತಿನಿಧಿ ಅಶ್ವತ್ಥಾಮ. ಯಾವ ಥರ ಮಾಡೋದು ಸಂಹಾರ ಮಾಡೋ ದೋಷವಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಅದು ಹೇಳುವಾಗ ಆಜ್ಞೆ ಮಾಡೋದು ಏನು ಹೇಳಿದ್ರೆ ನಗುತ್ತಾ ಹೇಳ್ತಾನೆ. ಅಂದರೆ ಈ ಧರ್ಮ ಸದಾ ಸಂಕಟವನ್ನು ಹೇಗೆ ಪರಿಹಾರ ಮಾಡ್ಕೋತಾ ಇವರು ಅಂತ. ಗುರುಪುತ್ರನ ಕೊಲ್ಲಬಾರದು, ದ್ರೌಪದಿ ಹೇಳಿಬಿಡ್ತಾಳೆ, ಅವಳು ಹಿಡಿಕುಂಬ ಅಂತ ಹೇಳಿದವರು, ಕೊಂದಾಕಿ ಅಂತ ಹೇಳಿದವಳು, ಎದುರುಗಡೆ ಬಂದ ತಕ್ಷಣ ಇವಳಿಗೆ ಕಣ್ಣೀರನ್ನು ಬಿಡ್ಬಿಡ್ತು, ಅಯ್ಯೋ ಅವನ್ನ ಯಾಕೆ ಕೊಲ್ತೀರಿ, ಅವನು ಕೊಂದರೆ ನನ್ನ ಮಕ್ಕಳು ಬದುಕೊಳ್ತಾರಿಯೇ. ಅಷ್ಟೇ ಅಲ್ಲ, ಏನು ಪರಿಣಾಮ ಆಗುತ್ತೆ, ನಾನು ಹೇಗೆ ಹೇಳ್ತಾ ಇದ್ದೇನೋ ಹಾಗೆ ಅವರ ಅಮ್ಮ ಹೇಳ್ತಾಳೆ. ಹೋದ್ಬೇಡಿ, ಬಿಟ್ಬಿಡಿ ಅವನ್ನ ದ್ರೌಪದಿ, ಇವ್ರನ್ನ ಪ್ರೇರಣೆ ಮಾಡಿಬಿಟ್ಟು ಪ್ರತಿಜ್ಞೆ ಮಾಡಿಸ್ಬಿಟ್ಟು ಬಿಟ್ಬಿಡಿ ಅಂತ ಹೇಳಿದ್ದೆ ಅವಳೆ. ಇವಾಗ ಏನು ಮಾಡಬೇಕು ಹೇಳಿ, ಇವರು ಶ್ರೀಕೃಷ್ಣ ಯಾವ ಥರ ನಡ್ಕೊಂಡ್ರೆ ಧರ್ಮಾನಿ ಆಗೋಲ್ಲೋ, ದ್ರೌಪದಿ ಮಾತು ನಡೀಬೇಕು, ನಿಮ್ಮ ಪ್ರತಿಜ್ಞೆ ನೆರವೇರಬೇಕು, ಆ ತರಹ ಏನು ಮಾಡಬೇಕೋ ಮಾಡಿ ನೀವು. ಒಡನೆ ಅರ್ಜುನ ತನ್ನ ಕತ್ತಿಯಿಂದ ಅವರ ಶಿಖಿಯನ್ನು ಮುಂಡನ ಮಾಡಿಬಿಟ್ಟು ಆ ಶಿಖಿಯಲ್ಲಿ ಇದ್ದಂತಹ ಒಂದು ಜೀವಮಣಿಯನ್ನು ಕಿತ್ತುಕೊಂಡು ಹೋಗು ಬಡ ಜೀವವೇ, ಅದನ್ನು ದ್ರೌಪದಿಗೆ ಕೊಡ, ನನಗೆ ಬೇಡ, ಧರ್ಮರಾಜ ಇಟ್ಕೊಳ್ಳಿ ಅಂತ. ಧರ್ಮರಾಜ ಗುರುಗಳು ಕೊಟ್ಟಿದ್ದು ಗುರುಪುತ್ರನದು ಅಂತ ಅದನ್ನು ಧರಿಸ್ಕೊಂಡ ಅಂತ ಹೇಳ್ತಾರೆ. ಅಶ್ವತ್ಥಾಮ ಹೋಗುವಾಗ ಬದುಕ ಜೀವ ಕೊಟ್ಟರಲ್ಲ ಇವರು ಅನ್ನೋ ಕೃತಜ್ಞತೆಯು ಬಿಡುವೆ. ಹೋಗುವಾಗ ಬ್ರಹ್ಮಶಿವ ಅಸ್ತ್ರ ಪ್ರಯೋಗ, ಅಮೋಘವಾದ ಅಸ್ತ್ರ, ಇದನ್ನು ಪ್ರಯೋಗ ಮಾಡೋದು. ಪ್ರತ್ಯಸ್ತ್ರವೇ ಇಲ್ಲದೆ ಇರೋದು ಬ್ರಹ್ಮಶಿವ ಅಸ್ತ್ರ. ಅರ್ಜುನ ನೋಡ್ತಾನೆ, ಶ್ರೀಕೃಷ್ಣ ನೋಡ್ತಾನೆ, ಅರ್ಜುನ ಒಡನೆ ಪ್ರತಿಯಾಗಿ ಬ್ರಹ್ಮಶಿರೋಸ್ತ್ರವನ್ನು ಪ್ರಯೋಗ ಮಾಡು. ನೀನು ಎರಡು ಬ್ರಹ್ಮಶಿರೋಸ್ತ್ರಗಳು ಹೊಂದಿಕೊಂಡು ಟಕರಾಯಿಸುತ್ತೆ, ಲೋಕಕ್ಕೆಲ್ಲ ಮಹಾನಿ ಇದರಿಂದ. ಆ ಮಧ್ಯದಲ್ಲಿ ನಾರದರು ವ್ಯಾಸರು ಅಂದ್ಬಿಟ್ಟು ಏನು ಅರ್ಜುನ ಬ್ರಹ್ಮಶಾಸ್ತ್ರ ಉಪಯೋಗ ಮಾಡೋದು ನೀನು ಅಂದರೆ ಅವನು ಮಾಡ್ದ ಸ್ವಾಮಿ, ಅದಕ್ಕೋಸ್ಕರ ಮಾಡಿ ನಾವು ಹಾಗೆ ಮಾಡ್ತೀವಿ. ಬ್ರಹ್ಮಶಾಸ್ತ್ರ ಅಶ್ವತ್ಥಾಮ ಹಿಂದೆ ಕೇಳಕ್ಕೆ ಉಪಸಂಹಾರ ಮಾಡು ನೀನು, ಅರ್ಜುನ ನೀನು ಉಪಸಂಹಾರ ಮಾಡು. ಅಶ್ವತ್ಥಾಮನಿಗೆ ಇನ್ನು ಉಪಸಂಹಾರ ಮಾಡೋಕ್ಕಾಗೋಲ್ಲ, ನನ್ನ ಕೈಯಲ್ಲಿ ಪ್ರಯೋಗ ಗೊತ್ತೋ ಉಪಸಂಹಾರ ಗೊತ್ತಿಲ್ಲ. ಪುತ್ರನ ವ್ಯಾಮೋದಿಂದ ಅನಧಿಕಾರಿಗೆ ಈ ವಿದ್ಯೆಯನ್ನು ಗೋಷಿ ಉಪದೇಶ ಮಾಡಿದ್ದಾರೆ. ಅರ್ಜುನ ನೀನು ಮಾಡೋನು, ಅರ್ಜುನಿಗೆ ಎಂಥ ಧೀಮಂತ ಆತ್ಮವಂತ ಅಂದರೆ ನಾನು ನನ್ನ ಅಸ್ತವನ್ನು ಉಪಸಂಹಾರ ಮಾಡಿಕೊಂಡು ಇವನ ಅಸ್ತವನ್ನು ನಾನೇ ಉಪಸಂಹಾರ ಮಾಡ್ತೇನೆ ಅಂತ ಮಾಡಿ ಲೋಕಕ್ಕೆಲ್ಲ ಶಾಂತಿ ಬರುವಂತೆ ಮಾಡ್ತಾನೆ. ಒಬ್ಬ ಧರ್ಮಿಷ್ಠ ಅರ್ಜುನ ಒಂದು ಪಾತ್ರವನ್ನು ನೋಡಿ, ಆದರೂ ಕೂಡ ಆತನ ಅಸ್ತವನ್ನು ಅವನು ಇಲ್ಲಿ ತಪ್ಪಿಸಿ ಉತ್ತರೆಯ ಗರ್ಭದಲ್ಲಿ ಬೆಳೀತಾ ಇದ್ದ ಮಗು ಇದೆಯಲ್ಲ ಅದನ್ನು ದಹನ ಮಾಡಲಿ ಅಂತ ಬೆಳೆಸಿದ್ರು. ಅದರ ದೃಷ್ಟಿಯಿಂದ ಕಾಪಾಡ ಸುವರ್ಷ ನೇಮಕ ಮಾಡೋರು ಶ್ರೀಕೃಷ್ಣ. ಶ್ರೀಕೃಷ್ಣ ದ್ವಾರಕೆಯಲ್ಲಿ ಕೆಲವು ದಿವಸ ಇದ್ದು ಆಮೇಲೆ ಹಿಂತಿರುತ್ತಾನೆ. ಆ ದ್ವಾರಕೆಯಲ್ಲಿರುವ ದ್ವಾರಕೆಯಲ್ಲಿ ಹಸ್ತಿನಾವತಿಯಲ್ಲಿ ಇದ್ದು ದ್ವಾರಕೆಗೆ ಹಿಂತಿರುತ್ತಾನೆ. ಆ ಹಸ್ತಿನಾವತಿಯಲ್ಲಿ ಶ್ರೀಕೃಷ್ಣ ಕುರಿತು ಶ್ರೀಕೃಷ್ಣ ಭಗವದ್ಗೀತೆಯನ್ನು ಉಪದೇಶ ಮಾಡಿದೆ ಏನೋ ರಣರಂಗದಲ್ಲಿ, ಭಾಳ ಚೆನ್ನಾಗಿತ್ತು. ಆದರೆ ಆ ಯುದ್ಧದ ಕಡೆ ಆಸಕ್ತಿಯಿಂದ ಮರೆತು ಬಿಟ್ಟಿನಿ ನಾನು, ಪುನಃ ಇನ್ನೊಂದ್ಸಲ ಉಪದೇಶ ಮಾಡೋದನ್ನ ಅಂತ. ಶ್ರೀಕೃಷ್ಣ ಅರ್ಜುನ ಮೇಲೆ ಯಾವತ್ತೂ ಕೋಪಿಸ್ಕೊಂಡವನಲ್ಲ, ಅವತ್ತು ಕೋಪಿಸ್ಕೊಂಡು ದುರ್ಮೇಧಾಹ ಮಾದಪ್ರಿಯಂಕೃತಂತ್ವಯ ಮಹಾಪ್ರಿಯವನ್ನು ಮಾಡಿದೆ ನೀನು, ಮೆದೆ ಇಲ್ಲದೆ ಇದ್ದವನು ನಾನು. ಯಾವುದೋ ಒಂದು ಯೋಗದಿರುವಾಗ ಅದನ್ನು ಉಪದೇಶ ಮಾಡದೆ ಪುನಃ ಅದನ್ನ ತಂದುಕೊಳ್ಳೋದಿಲ್ಲ, ಅದನ್ನು ಉಪದೇಶ ಮಾಡೋಲ್ಲ. ಅವನಿಗೆ ಪ್ರೀತಿಪಾತ್ರನಾದವನು ನೀನು, ಅದಕ್ಕೋಸ್ಕರ ಆ ಭಗವದ್ಗೀತೆ ತತ್ವಗಳನ್ನೇ ಅನುಗೀತ ಎಂದು ಕರೆಪಡತಕ್ಕಂಥ ಭಾಷ ಶ್ಲೋಕಗಳ ಮೂಲಕವಾಗಿ ಒಂದು ಕಥೆ ಮೂಲಕ ಹೇಳ್ತೀನಿ ಅಂತ ಹೇಳ್ತಾನೆ. ಭೀಷ್ಮಾಚಾರ್ಯರ ಸನ್ನಿಧಿಯಲ್ಲಿ ಧರ್ಮರಾಜನು ಅದೇ ಸಮಯದಲ್ಲಿ ಉಪದೇಶವನ್ನು ಪಡೀತಾನೆ. ಆ ಭೀಷ್ಮರಿಗೆ ಸರ್ವಜ್ಞತದ ಶಕ್ತಿಯನ್ನು ಭಗವಂತನೇ ಅನುಗ್ರಹ ಮಾಡುತ್ತಾನೆ. ರಾಜಧರ್ಮಾದಿಗಾಗಿ ಸಮಸ್ತ ಧರ್ಮವನ್ನು ಧರ್ಮಗಳನ್ನು ಉಪದೇಶ ಮಾಡ್ತಾನೆ. ಶಂಕರಾಚಾರ್ಯರು ಹುಳಿಸರ ಸಂಭಾಷ್ಯದಲ್ಲಿ ಭೀಷ್ಮ ಅಂತ ಯಾತಕ ಹೆಸರವನಿಗೆ ಬಹಿರಂತ ಶತ್ರುಣಾಂ ಭೀಷ್ಮ ಮೋಕ್ಷಧರ್ಮಾದೇನಾಂ ಪ್ರವಕ್ತ ಸರ್ವಜ್ಞ ಭಗವಾನ್ ಅಂತ ಕರೀತಾರೆ. ಒಳಗಡೆ ಶತ್ರು ನಾವೆಲ್ಲ ನೋಡುವಾಗ ಭೀಷ್ಮ ಪ್ರತಿಜ್ಞೆ ಮಾಡ್ದ ನೆರವೇರಿಸ್ಕೊಂಡ ಭೀಷ್ಮ ಅಂತ ಕರಿತಿ, ಅವರು ಅಧ್ಯಾತ್ಮ ಭಾವದಿಂದ ನೋಡ್ತಾ ಇರೋ ಅದನ್ನು. ಒಳಗಡೆ ಶತ್ರು ಹೊಡೆ ಇಬ್ಬರಿಗೂ ಭಯಂಕರ, ಅವನು ಮಹಾಯೋಗಿ, ಅವನು ಮಹಾಪರಾಕ್ರಮ ಅಂಥವನು ನಿಂದ ತತ್ವಗಳು ಉಪದೇಶಗಳೆಲ್ಲ ಇವರು ಪಡ್ಕೊಳ್ತಾರೆ ಅಂತ. ಭೀಷ್ಮ ತನ್ನ ನಿರ್ಯಾಣ ಕಾಲದಲ್ಲಿ ಶ್ರೀಕೃಷ್ಣ ಬ್ರಹ್ಮವನ್ನು ಸ್ತೋತ್ರ ಮಾಡ್ತಾನೆ. ಉತ್ತರಾಯಣ ಮುಗಿತಾ ಬಂತು ಆ ಸಮಯದಲ್ಲಿ, ಉತ್ತರಾಯಣ ಪ್ರಾರಂಭ ಆ ಸಮಯದಲ್ಲಿ ತನ್ನ ದೇಹವನ್ನು ಭಗವಂತನ ಅರ್ಪಣೆ ಮಾಡತಕ್ಕಂಥ ಕಾಲ ಬಂತು. ಉಪದೇಶವೆಲ್ಲ ಆಗಿದೆ. ಇತಿ ಮತಿರೂಪ ಕಲ್ಪಿತಾಮರಾರೋ ಎಂದು ಪ್ರಾರಂಭ ಆಗ್ತಕ್ಕಂಥ ಭೀಷ್ಮಸ್ತುತಿ ಶ್ರೀಮದ್ ಭಾಗವತ ಬರುತ್ತೆ. ಮಹಾಭಾರತದಲ್ಲೂ ಭೀಷ್ಮಸ್ತವರಾಜ ಅಂತ ಬರುತ್ತೆ. ಎರಡು ತತ್ವ ಒಂದೇನೆ. ಭೀಷ್ಮಸ್ತವರಾಜ ಸ್ವಲ್ಪ ವಿಸ್ತಾರವಾಗಿದೆ, ಅದು ಸಂಕ್ಷಿಪ್ತವಾಗಿದೆ ಅಷ್ಟೇ. ಅದರಲ್ಲಿ ಹೇಳ್ತಕ್ಕಂಥ ಒಂದು ಶ್ಲೋಕವನ್ನು ಗಮನಿಸ್ಬೇಕು ನಾವು. ಸ್ವನಿಗಮಂ ಅಪಹಾಯ ಮತ್ ಪ್ರತಿಜ್ಞಾಂ ಋತಮಧಿಕರ್ತು ಅವಾಪ್ತಥೋ ರಥಸ್ಥ. ರಥಲು ಕುಮಾರ ಶ್ರೀಕೃಷ್ಣ ಈ ಯುದ್ಧದ ಪ್ರಾರಂಭದಲ್ಲಿ ಒಂದು ಪ್ರತಿಜ್ಞೆ ಮಾಡಿದ, ನಾನು ಅಸ್ತವನ್ನು ಮುಟ್ಟೋಲ್ಲ, ನಾನು ಸಾರಥ್ಯವನ್ನು ಮಾತಾ ಬರ್ತೀನಿ ಅರ್ಜುನಿ, ನಾನು ಅಸ್ತವನ್ನು ಮುಟ್ಟೋಲ್ಲ ಅಂತ ಕೃಷ್ಣ ಪ್ರತಿಜ್ಞೆ. ಈ ಘಾಟಿ ಮೂಲಕ ಇದಲ್ಲ ಇವನ್ ಪ್ರತಿಜ್ಞೆ, ಕೃಷ್ಣನು ಅಸ್ತವನ್ನು ಮುಟ್ಟುವಂತೆ ಮಾಡುತ್ತೇನೆ ನಾನು ಒಂದು ಪ್ರತಿಜ್ಞೆ. ಎರಡನೇ ಪ್ರತಿಜ್ಞೆಗಳಿಗೆ ಜಂಜಾಟ. ಇವತ್ತು ಮೊದಲನೇ ಯುದ್ಧದಲ್ಲೇ ಶ್ರೀಕೃಷ್ಣನು ಅರ್ಜುನದ ಸಾರಥಿಯಾಗಿ ಕೂತ್ಕೊಂಡಿದ್ದಾನೆ. ಆತ ಕಡೆಯಿಂದ ಬಾಣಗಳು ಸುರಿಮಳೆ ಆಗ್ತಾ ಇದೆ. ಅರ್ಜುನ ಯದ್ಯಪಿ ಮಹಾಧನುಷ್ಕ ಅದು ಭೀಷ್ಮನ ಮುಂದೆ ಇಲ್ಲ. ಭೀಷ್ಮನು ಕೃಷ್ಣನ ಮೈ ಮೇಲೆ, ಕೈ ಮೇಲೆ, ಕಣ್ಣು ಮೇಲೆ, ಹೃದಯ ಮೇಲೆಲ್ಲ ಬಾಣ ಸುನೆ ಬಿಡಿಸು ಮೈಯೆಲ್ಲ ಕೆಂಪು ಮುತ್ತುಗದ ಹೂವಿನ ಬಣ್ಣ ಬರುವಂತೆ ಮಾಡಿಬಿಡ್ತಾನೆ. ಒಡನೆ ಶ್ರೀಕೃಷ್ಣ ರಥದಿಂದ ಹಿಡಿದು ಸುವರ್ಣಚಕ್ರವನ್ನು ರಥದಿಂದ ಹಿಡಿದು ಈ ದುಷ್ಟನಾದ ಭೀಷ್ಮನ ಸಂಹಾರ ಮಾಡ್ತಾನೆ ಅಂತ ಹೊರಡ್ಬಿಡ್ತಾನೆ. ಅವ ತಾವರೆಗಳನ್ನ ಬಾ, ನಿನ್ನ ಕೈದು ಸಾಯೋದಕ್ಕಿಂತ ಬೇರೆ ಮೂರ್ತಿ ಯಾವುದು ನೀ ಬಾ ಅಂತ ಅವನು ಹಾಕ್ಬಿಡ್ತಾನೆ. ಅರ್ಜುನಿಗೆ ಅಯ್ಯೋ ಅಯ್ಯೋ ಅವಮಾನ ಆಗ್ಬಿಡುತ್ತೆ ಕೃಷ್ಣ ನನಗೆ, ಒಬ್ಬ ತನ್ನ ರಥಿಯನ್ನು ರಕ್ಷಣೆ ಮಾಡೋಕ್ಕಾಗಿಲ್ಲ ಅಂತ ಬಾ ಅಂತ ಅವನ ಪಾದ ನೋವು ಹಿಡ್ಕೊಂಡ್ಬಿಡ್ತಾನೆ, ಏನು ಬರೋಲ್ಲ ಅಂತ. ಶ್ರೀಕೃಷ್ಣ ಅರ್ಜುನ ಪಾದ ಹಿಡ್ಕೊಳ್ಳುವಂತೆ ಮುಂದೆ ಕೊಟ್ಟೋಗ್ಬಿಡ್ತಾನೆ, ಅವನಿಗೆ ಹೇಳ್ಕೊಂಡು ಮುಂದೆ ಕೊಟ್ಟೋಗ್ತಾನೆ. ಬಹಳ ಹೊತ್ತಿನ ಅವನಿಗೆ ಆದಮೇಲೆ ಹಿಂದೆ ಬರ್ತಾನೆ, ಕಿಟ ಬಂದು ಕೂತ್ಕೊಳ್ತಾನೆ. ಅವ ನಮಗೆ ಭೀಷ್ಮನೇ ನಿಜವಾದ ಪ್ರತಿಜ್ಞೆ, ಪ್ರತಿಜ್ಞೆ ಉಳಿಸ್ಕೊಂಡ ಅವನು ಕೃಷ್ಣ ಆಸ್ತ ಮುಟ್ಟುವಂತೆ ಮಾಡ್ದ. ಶ್ರೀಕೃಷ್ಣ ಪ್ರತಿಜ್ಞೆ ಉಳಿಸ್ಕೊಳ್ಳಿಲ್ಲ, ಪ್ರತಿಜ್ಞೆ ಉಳಿಸ್ಕೊಳ್ಳೋಕ್ಕಾಗಿಲ್ಲ ಅವನಿಗೆ ಅಂತ ನಮಗೆಲ್ಲ ಪ್ರಾಕೃತಿಕ ಅನಿಸುತ್ತೆ. ಆ ಕೃಷ್ಣ ಯಾವುದಕ್ಕೋಸ್ಕರ ಆಸ್ತ ಹಿಡ್ಕೊಂಡು ಬಂದ ಅನ್ನೋದನ್ನ ಭೀಷ್ಮ ಅರ್ಥ ಮಾಡ್ಕೊಂಡಿದ್ದಾನೆ. ಭಕ್ತಶ್ರೇಷ್ಠ ಅವನು ಸ್ವನಿಗಮಪಹಾಯ ಮತ್ ಪ್ರತಿಜ್ಞಾಮೃತ ಮರಿ ಕರ್ತು, ತನ್ನ ಪ್ರತಿಜ್ಞೆ ಹೋದ ಪರವಾಗಿಲ್ಲ, ತನ್ನ ಭಕ್ತನ ಪ್ರತಿಜ್ಞೆ ಉಳಿಯಬೇಕು, ಭಕ್ತನ ಒಳ್ಳೆ ಹೆಸರು ಬರಬೇಕು ಅನ್ನೋ ಕಾರಣದಿಂದ ಕೋಪವನ್ನು ಕೋಪದ ಅಭಿನಯನ ಮಾಡ್ತಾ ಸೂರ್ಯ ಎತ್ಕೊಂಡು ಯಾವನ ಎತ್ಕೊಂಡು ಬಂದೋ ಅಂತ ಶ್ರೀಕೃಷ್ಣನ ಮನಸ್ಸು ಯಾವಾಗಲೂ ಕೂಡ ಓಡಾಡ್ತಾ ಇರಲಿ ಅಂತ ಸೂತ್ರ ಮಾಡ್ತ. ಈ ಸ್ವಾರಸ್ಯವನ್ನು ಗಮನಿಸಿಯೇ ಭಗವದ್ ರಾಮ ಗೀತಾ ಭಾಷೆಯಲ್ಲಿ ಒಂದು ವಿಶಿಷ್ಟವಾದ ಭಾಷೆ ಮಾಡ್ತಾರೆ. ಅರ್ಜುನ ಕೌಂತಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ ಅಂತ. ಅರ್ಜುನ ಪ್ರತಿಜ್ಞೆ ಮಾಡು, ಶ್ರೀಕೃಷ್ಣ ಭಕ್ತರಿಗೆ ಎಂದಿಗೂ ನಾಶವಿಲ್ಲ ಅಂತ ಪ್ರತಿಜ್ಞೆ ಮಾಡು ಅರ್ಜುನ ಅಂತ ಹೇಳ್ತಾರೆ. ಪ್ರತಿಜಾನೆ ಪ್ರಯೋಸಮೆ ಬೇರೆ, ಇಲ್ಲಿ ಕೌಂತಯ್ಯ ಪ್ರತಿಜ್ಞೆ ಮಾಡು ಕೃಷ್ಣ ಭಕ್ತ ನಾಶವಿಲ್ಲ ಅಂತ. ಯಾತಕ್ಕೆ ಅಂದರೆ ನಾನೇ ಪ್ರತಿಜ್ಞೆ ಮಾಡಿದ್ರೆ ಆ ಪ್ರತಿಜ್ಞೆ ಉಳಿಸ್ಕೊಳ್ತೀನೋ ಇಲ್ವೋ, ಆ ಪ್ರತಿಜ್ಞೆ ನೀನು ಮಾಡಿದ್ರೆ ಅದನ್ನು ಗ್ಯಾರಂಟಿ ನಾನು ಉಳಿಸ್ಕೊಡ್ತೀನಿ. ಮಹಾಭಾರತ ಕತೆ ಮೊನ್ನೆಕೊಂದು ಹೀಗೆ ತಾನೆ, ಪ್ರತಿಜ್ಞೆ ಮಾಡೋದು ಅರ್ಜುನ, ನೆರವೇರಿಸಲು ಕೃಷ್ಣ. ಈ ಘಟನೆ ರೈತರು ಒಂದೇ ಒಂದು ಸಮಯದಲ್ಲಿ ಗೋಗ್ರಹಣ ಸಮಯದಲ್ಲಿ ಶ್ರೀಕೃಷ್ಣ ಪ್ರತ್ಯಕ್ಷವಾಗಿರೋದಿಲ್ಲ ಅರ್ಜುನಗಳೇ, ಅವನೊಬ್ಬನೇ ಅರ್ಜುನೇ ಅಸಹಾಯ ಶೂರನಾಗಿ ಅನಪಾಯ ಸಾಹಸನಾಗಿ ಏಕಾಂಗಿಯಾಗಿ ಅಷ್ಟ ಜನ ಕೋರನ್ನು ಉಳಿಸ್ಬಿಟ್ಟು ಅವರ ಬಟ್ಟೆಗಳನ್ನು ಕಿತ್ತು ಹೊಡೋಗ್ಬಿಡ್ತಾನೆ. ಈ ಸಮಯದಲ್ಲಿ ಪ್ರತ್ಯಕ್ಷವಾಗಿರಲಿಲ್ಲ ಅವನು, ಅದು ಒಳ್ಳೆಯದಕ್ಕೆ ಆಯಿತು. ಅದರಿಂದ ಅಹಂಕಾರ ಉಂಟಾಗಿ ಮುಂದೆಯೂ ಹಾಗೆ ಆಗುತ್ತೆ ಅಂದು ಯಾವಾಗ ಅದು ಕೋಪತ್ತೋ ತೋಳ ಅಹಂಕಾರ ಹೊತ್ತಿದಾಗ ಅದನ್ನು ಇಳಿಸೋಕ್ಕೋಸ್ಕರವಾಗಿ ಒಂದೊಂದು ಹೆಜ್ಜೆಯಲ್ಲಿಯೂ ಅರ್ಜುನ ಪ್ರಭಾವ ಉಂಟಾಗಿ ಮಾಡಿ ಅರ್ಜುನ ಏನು ಗೊತ್ತಿದೆ ಅಂದ್ರೆ ಅಗ್ನಿಪೇಶ ಅಂತ ಗೊತ್ತಿದೆ, ಅವನಿಗೆ ಮಾಡೋ ಅಗ್ನಿಪೇಶ ಮಾಡ್ತೀನಿ. ಆವಾಗ ಕೃಷ್ಣ ತಪ್ಪಿಸ್ಬೇಕು ಅದನ್ನು, ಅಗ್ನಿಪೇಶ ಸೂತೀಕ್ಷಣ ಮಾಡಬೇಕು ಅಂತ ಅವ್ರು ಮಾಡಬೇಕು. ಇವನೇ ಅಗ್ನಿಪೇಶ ಮಾಡೋದೆ ಕೃಷ್ಣ ಮಾಡೋದು, ಈಗ ಎಲ್ಲೂ ಬಂದಿದೆ. ಅದಕ್ಕೋಸ್ಕರವೇ ಅರ್ಜುನ ನೀ ಪ್ರತಿಜ್ಞೆ ಮಾಡು ಅಂತ ಹೇಳ್ತಾನೆ. ಭಕ್ತ ಪ್ರತಿಜ್ಞೆಯನ್ನು ಭಗವಂತ ನಿನಗೂ ನೆರವೇರಿಸ್ಕೊಡ್ತಾನೆ ಅನ್ನೋ ತತ್ವಾದ ರಾಮದಾನದಲ್ಲಿ ಸ್ವನಿಗಮ ಅಪಹಾಯ ಮತ್ ಪ್ರತಿಜ್ಞಾಂ ವೃತಮಧಿಕರ್ತು ಅವತ್ಪತೋ ರಥಸ್ಥಃ ಎಂಬುದಾಗಿ ಸ್ತೋತ್ರ ಮಾಡಿ ಕಟ್ಟ ಕಡೆಯಲ್ಲಿ ಎಂ ಯೋಗಿನಃ ಪ್ರಾಣವಿಯೋಗ ಕಾಲೇ ಯತ್ನೇನ ಚಿತ್ತೇ ವಿನಿಮೇಷಯಂತಿ ಸಾಕ್ಷಾತ್ ಪುರಸ್ತಾತ್ ಪರಿಮೀಕ್ಷಮಾಣ ಪ್ರಾಣಾಂಜಹೋ ಪ್ರಾಪ್ತ ಕಾಲೋ ಹಿ ಭೀಷ್ಮಹೋ. ಶ್ರೀ ದ್ವಾರಕಾ ನಿರ್ಗಮನ, ಅಲ್ಲಿ ಅವನ ಸ್ವಾಗತ. ಬಹಳ ದಿವಸ ಆದ ಬಳಿಕ ಯಾವುದೋ ಅಪಶಕುನ ಇವನಿಗೆ ಏನೋ ಅದು ಏನು ಅಂದರೆ ಅಸಮಿಸ್ತದೆ. ಅಯ್ಯೋ ಅರ್ಜುನ ಬಂದು ನೋಡೋಕೆ ಹೋಯ್ತ ಕಳಿಸಿದ್ರು, ಆಗೋಯ್ತು ಅನರ್ಥ, ದ್ವಾರಕೆಯಲ್ಲಿ ಪೂರ್ತಿ ಇದಾಗೋಯ್ತು ಮುಳುಗೋಗಿದೆ. ಶ್ರೀಕೃಷ್ಣ ಪರಮಾತ್ಮೆ ಮೊದಲುಗೊಂಡು ಎಲ್ಲರೂ ಸ್ವಧಾಮ ಸೇರಿಬಿಟ್ರು, ನಮ್ಮ ಗತಿ ಏನು, ಗತಿ ಏನು? ಕೊನೆಗೆ ಇನ್ನು ನಾವು ಯಾತಿಗಿರಬೇಕು, ನಾವು ಸ್ವಧಾಮ ಜನರು ಅಂತ ಅವರು ಸ್ವಾಗತ ಮಾಡ್ತಾರೆ. ಪರಿಶುದ್ಧಾಜನಿಗೆ ಪಟ್ಟವನ್ನು ಕಟ್ತಾರೆ. ಆ ಪರಿಶುದ್ಧಾಜ ವಿಷ್ಣುರಾತ, ಅವನು ಹೇ ವಿಷ್ಣುರಾತ ಆದ ಅನ್ನೋ ವಿವರಣೆಯನ್ನು ಶ್ರೀಮದ್ ಭಾಗವತ ಮಹಾಭಾರತಗಳನ್ನು ಹೇಳ್ತಾ ಇದ್ದೇವೆ. ಮಧ್ಯೆ ಸ್ವಲ್ಪ ವಿರಾಮ ಬೇಕು ಅಂತ ಕೇಳಿದ್ರು, ಆ ಕೆಲಸ ಮಾಡ್ಕೋಬೋದು ಇವಾಗ.
ವಚನ ಪ್ರವಚನದ ಉಪಸಂಹಾರವನ್ನು ಮಾಡ್ತಾ ಇದ್ದೇವೆ. ಪರಿಷತ್ ರಾಜ ಶ್ರೀ ಕೃಷ್ಣ ಪರಮಾತ್ಮನಿಂದ ಸಂರಕ್ಷಿಸಲ್ಪಟ್ಟ ಅವನ ಹುಟ್ಟಿನ ವಿಷಯವನ್ನು ಮಹಾಭಾರತ ಸ್ವಲ್ಪ ವಿಸ್ತಾರವಾಗಿ ಹೇಳಿದೆ. ಇಲ್ಲಿ ಸಂಕ್ಷೇಪ, ಸುದರ್ಶನ ಈತನ ತಾಯಿಯ ಗರ್ಭದಲ್ಲಿದ್ದು ಇವನು ಸಂರಕ್ಷಣೆ ಮಾಡ್ದ ಅಂತ ಇಟ್ಟಿದೆ. ಮಹಾಭಾರತದಲ್ಲಿ ಆ ಮಗು ಹುಟ್ಟುವಾಗ ಗತಾಸುರವಾಗಿ ಹುಟ್ಟುಬಿಡುತ್ತೆ, ಸ್ಟಿಲ್ ಬಾರನ್ ಚೈಲ್ಡ್. ಅವ ಪಾಂಡವರು ತುಂಬ ದುಃಖ ಸಾಗರ ಮುಳುಗಿದ್ದಾರೆ. ಕುಂತಿಯ ದುಃಖವನ್ನು ಪರಿಹಾರ ಮಾಡಿ ಯಾಕೆಲ್ಲ ಆಗೋಲ್ಲ. ಸ್ವಯಂ ಶ್ರೀಕೃಷ್ಣ ನೇರವ ಬರ್ತಾನೆ ಅಲ್ಲಿ, ಮತ್ತು ಆ ಮಗುವನ್ನು ಮುಟ್ಟಿ ಆ ಮಗುವನ್ನು ತನ್ನ ತೊಡೆ ಮೇಲೆ ಇಸ್ಕೊಂಡು ಎರಿಮೆ ಬ್ರಹ್ಮಚರ್ಯಂ ಸ್ಯಾತ್ ಸತ್ಯಂಚ ಮಯಿ ತಿಷ್ಠತಿ ಅವ್ಯಾಹತ ಮಮೈಶ್ವರ್ಯಂ ತೇನ ಜೀವತು ಬಾಲಕಃ ಪಾದೇನ ಕಮಲಾಭೇನ ಬ್ರಹ್ಮರುದ್ರಾಚಿತೇನಿತು ಸ್ಪರ್ಶ ಪುಂಡರೀಕಾಕ್ಷ ಆ ಪಾದ ತಲಮಸ್ತಕಂ. ತನ್ನ ಪಾದವನ್ನು ಆ ಮಗುವಿಗೆ ಆ ಪಾದ ಮಸ್ತಕ ಮುಟ್ಟಿಸ್ಬಿಟ್ಟು ಇದು ಬದುಕೊಳ್ಳಿ ಸಂಕಲ್ಪ ಮಾಡಿದೊಡನೆಯೇ ಮಗು ಎತ್ತಿಬಿಡ್ತು. ಮಗು ಎದ್ದ ತಕ್ಷಣ ಎಲ್ಲರೂ ಆಶ್ಚರ್ಯ, ಏನು ಈ ಥರ ಮಗು ಎದ್ದುಬಿಡ್ತಾ ಸತ್ತೋದು ಮಗು ಅಂದರೆ. ವ್ಯಾಸಾದೃಶಿಗಳಿಗೆ ಆಶ್ಚರ್ಯ ಇಲ್ಲ ಅದರಲ್ಲಿ, ಏನಿದು ವಿಶೇಷ ಏನಿಲ್ಲ ಅದರಲ್ಲಿ, ಹೇಗಾಗಬೇಕೋ ಹಾಗೆ ಆಗಿದೆ. ಒಬ್ಬ ಮನುಷ್ಯ ಹೋಗ್ಬಿಟ್ಟ ಅಂದ ಅರ್ಥ ಏನು, ಬದುಕಿದ ಅಂದ ಅರ್ಥವೇನು? ಬ್ರಹ್ಮಣ ತ್ಯಕ್ತ ದೇಹಸ್ತು ಮೃತಿ ತ್ಯುಚ್ಯತೆ ಬುಧ. ಪರಮಾತ್ಮ ಯಾರು ದೇಹವನ್ನು ಬಿಟ್ಟು ಹೊಡೆ ಬಂದ್ಬಿಡ್ತಾನೆಯೋ ಅವನಿಗೆ ಮೃತ ಅಂತ ಹೆಸರು. ಶ್ರೀಕೃಷ್ಣ ಬ್ರಹ್ಮಶ್ರೀವಾಸ್ತವ ಗೌರವನ ಕಾಪಾಡೋಕ್ಕೋಸ್ಕರವಾಗಿ ತಾನು ತನ್ನ ಅನುಚರರಾದ ಪ್ರಾಣಾದಿ ದೇವತೆಗಳ ಜೊತೆಯಲ್ಲಿ ಹೊರಗಡೆ ಬಂದೊಡನೆ ಫಾಲೋ ಓದಿ ಲೀಡರ್ ಎಲ್ಲ ಬಂದ್ಬಿಟ್ರು, ಹೋಗ್ಬಿಟ್ಟ ಅಂತ ಹೇಳ್ತೀನಿ. ಮತ್ತೆ ತನ್ನ ಪ್ರತಿಜ್ಞೆಯನ್ನು ಉಳಿಸಿಕೊಳ್ಳೋಕ್ಕೋಸ್ಕರವಾಗಿ ಅಲ್ಲಿ ಪ್ರವೇಶ ಮಾಡಿದೊಡನೆಯೇ ಫಾಲೋ ಓದಿ ಲೀಡರ್ ಅಂತ ಉಳಿದ ಎರಡು ಬಂದು ಸೇರಿಕೊಂಡಿದೆ ಬದುಕೊಂಡಿದೆ ಅಂತ ಅರ್ಥ. ಅವನಿರೋದ್ರಿಂದಲೇ ಬದುಕು. ಕನಕದಾಸ ಹೇಳ್ತಾರಲ್ಲ, ನೆಂಟ ನೀನಿರ್ದ ಅಗಲಿಯದೊಡೆ ಒಣಹೆಂಟ ಎಲೆ ಮುಚ್ಚುವರು ದೇಹವನು, ನೀನಿರ್ದು ಅಗಲಿಯದೊಡೆ. ಇದು ಸಹಜವಾದ ಕ್ರಮ, ವಿಜ್ಞಾನ ಇದು. ಇದು ಹೀಗಿತ್ತು, ಹೀಗಾಯಿತು, ಮತ್ತೆ ಹೀಗೆ ಪ್ರವೇಶ ಮಾಡದ ಅಂತ ಅದನ್ನು ತಿಳಿದವನು ಶ್ರೀಕೃಷ್ಣ. ಮಗು ಬದುಕೊಡ್ತು, ಎಲ್ಲರ ಸಂತೋಷ ಸಂತೋಷ, ಕುಂತಿ ಮನಸ್ಥಿತಿ ಎಲ್ಲ ಇರುತ್ತೆ. ಅಂಥ ಮಗು ಧರ್ಮಿಷ್ಠ, ಬ್ರಹ್ಮಿಷ್ಠನೂ ಆಗ್ತಾನೆ ಮುಂದೆ. ಅವನು ಬೆಳೆಸಿದ್ರು, ಅವನಿಗೆ ಸರಿಯಾದ ಕಾಲ ಪ್ರಾಪ್ತವೆ. ನಾವು ಅಭಿಷೇಕವನ್ನು ಮಾಡಿಬಿಟ್ಟು ಪಾಂಡವರು ಸ್ವರ್ಗಮುಖ ಕಡೆಗೆ ಹೊರಟ್ಬಿಟ್ರು. ಮಗು ಅಭಿಮನ್ಯಂತೆಯೋ ಅರ್ಜುನಂತಿ ಮಹಾಪರಾಕ್ರಮಿ, ಧರ್ಮನಿಷ್ಠೆಯುಳ್ಳವನು, ದೇವಶ್ರೇಷ್ಠದಲ್ಲಿ ಯಾವ ಗುಣಗಳುಂಟೋ ಆ ಗುಣಗಳನ್ನು ಹೊಂದಿದ್ದವನು, ಮತ್ತು ಕೃಷ್ಣನಲ್ಲಿ ಸಹಜವಾದ ಭಕ್ತಿಯನ್ನು ಹೊಂದಿದ್ದವನು. ಅವನೊಮ್ಮೆ ತನ್ನ ರಾಜ್ಯದಲ್ಲಿ ಧರ್ಮ ಹೇಗೆ ನಡೀತಾ ಇದೆ ನೋಡುವ ದೃಷ್ಟಿಯಿಂದ ಹೋಗ್ತಾ ಇರುವಾಗ ಒಂದು ಭಯಂಕರವಾದ ದೃಶ್ಯವನ್ನು ನೋಡಿದ. ಒಂದು ಗೋವು, ಇನ್ನೊಂದು ವೃಷಭ, ಗೋವು ಅಂದರೆ ಹಸು ಆಕಳು, ಇನ್ನೊಂದು ಎತ್ತು, ಎರಡು ನಿಂತುಕೊಂಡಿದೆ. ಅದು ನೋಡಿದ್ರೆ ಅಯ್ಯೋ ಪಾಪ ಅಂತ ಎಲ್ಲರೂ ಕಣ್ಣು ಹಿಡಿದು ಬರಬೇಕು. ಆ ಎತ್ತಿದೆಯಲ್ಲ ಅದು ಮೂರು ಕಾಲು ಹೋಗ್ಬಿಟ್ಟಿದೆ, ಒಂದೇ ಕಾಲು ನಿಂತುಕೊಂಡಿದೆ. ಇನ್ಯಾವನೋ ಒಬ್ಬ ರಾಜವೇಷಧಾರಿ ಕತ್ತಿ ಎತ್ಕೊಂಡು ಆ ಕಾಲನ್ನೂ ಕತ್ತಿಸೋ ಬರ್ತಾ ಇದ್ದಾನೆ, ಒದಿತಾ ಇದ್ದಾನೆ ಅದನ್ನು. ಅಯ್ಯೋ ಅಯ್ಯೋ ದುಃಖ, ಸಮಾಧಾನ ಮಾಡಿ ಯಾರೂ ಇಲ್ಲ. ಆ ಹಸು ಸಮಾಧಾನ ಮಾಡ್ತಾ ಇದೆ. ಅಲ್ಲಿ ಇವನು ಹೋದ, ಹೋದ ತಕ್ಷಣ ಯಾರು ನೀನು, ಕ್ಷತ್ರಿ ನಿವೇಶನ ಧರಿಸಿದೆಯೇ, ಮಹಾಪಾಕ ಪಾಪಕಾರನ್ನು ಮಾಡ್ತಾ ಇದೆಯೇ? ತನ್ನ ಕತ್ತಿನ ಬರೆಸಿಡೋದನೆಯೇ ತನ್ನ ಹೇನು ಕಾರ್ಯವನ್ನು ನಿಲ್ಲಿಸಿದ. ಅವನು ಯಾರು ನೀವು ಅಂತ ಆ ಹಸುವನ್ನು ಮಾತನಾಡ್ತಾನೆ, ವೃಷನ ಮಾತನಾಡ್ತಾನೆ. ನಾವು ಯಾರು ನಿನಗೆ ಗೊತ್ತಾಗುತ್ತೆ, ನೋಡಿದ್ರೆ ಆ ಹಸುವೇ ಧರ್ಮ, ವೃಷಭವೇ ಧರ್ಮ, ಆ ಹಸುವೇ ಭೂಮಾತೆ. ಧರ್ಮವು ಕೃತಯುಗದಲ್ಲಿ ತನ್ನ ನಾಲ್ಕು ಕಾಲಗಳಿಂದಲೂ ಕೂಡ ವಿರಾಜಮಾನವಾಗಿತ್ತು. ಮುಂದಿನ ಯುಗ ಬರ್ತಾ ಒಂದೊಂದು ಕಾಲ ಹೊರಟೋಗಿ ಇವಾಗ ಕಲಿಯುಗದಲ್ಲಿ ಸತ್ಯ ಅಂತ ಒಂದೇ ಒಂದು ಪಾದ ಉಳಿದಿದೆ. ಅದನ್ನು ಕತ್ತರಿಸೋದಕ್ಕೆ ಪ್ರಯತ್ನ ಮಾಡಿದೆ. ಏನು ಯಾರು ಅವನು? ಅವನೇ ಕಲಿ ಪುರುಷ. ನೋಡಿ, ಪುರುಷ ಅಂದ್ರೆ ಧರ್ಮಕ್ಕೆ ಸಂಸ್ಕೃತ ನೆನಪಿರಲಿ. ಪುರುಷಸ್ತು ಭಗವಾನ್ ಧರ್ಮ ತಮೋ ಧರ್ಮಶಾಸ್ತ್ರ. ಆ ವೃಷಭವೇ ಮಹಾದೇವನಿಗೆ ವಾಹನ. ಗುರುತ್ಮತ್ತನು ಹೇಗೆ ಮಹಾವಿಷ್ಣುವಿಗೆ ವಾಹನವೋ, ಆ ವೃಷಭವು ಮಹಾದೇವನಿಗೆ ವಾಹನ. ಈ ಗುರುತ್ಮಂತನು ಯಾರು ಅಂದರೆ, ಲೋಕಲ್ ನಾವು ನೋಡ್ತಕ್ಕಂಥ ಈಗಲ್, ಡಿವೈನ್ ಈಗಲ್ ತಿಳಿಸ್ಬೋದು ನೀವು. ಆ ಈಗಲ್ ಅಲ್ಲ, ಅದು ಸುಪರ್ಣೋ ಸಿ ಗುರುತ್ಮನ್ ತಿವೃತ್ತೆ ಶಿರಹ ಅನ್ನಿಸಿಕೊಂಡಾಡುವಂತೆ ಶ್ರುತಿಮಯೋ ವ್ಯಾಗ ಪರಿತ ಪ್ರಭುಂ ವ್ಯಚರದ ಆಶುವಿಧೂತ ನಿಶಾಚರ ಎಂದು ಆಚಾರ್ಯರು ಕೊಂಡಾಡಿದಂತೆ. ಛಂದೋಮಯೇನ ಗರುಡೇನ ಸಮುಚ್ಯಮಾನ ಶ್ರೀಮದ್ ಭಾಗ ಮಾಡುವಂತೆ ಸಾಕ್ಷಾತ್ ವೇದ ಪುರುಷನೇ ಗರುತ್ಮಂತ. ಪರತತ್ವ ಯಾವುದು, ಪರತತ್ವ ಯಾವುದು ಒಂದು ವೇದವನ್ನು ಕೇಳುವಂತೆ ಗುರುತ್ಮಂತನೇ ವೇದ ರೂಪಿ. ಅವನು ಕೇಳಿದ್ರೆ ಪರತತ್ವ ಯಾವುದು ಗೊತ್ತಿಲ್ವೇನ್ರಿ, ಯಾವ್ದು ನಾವು ಹೊತ್ಕೊಂಡು ಓಡಾಡ್ತಿದ್ದೀನಿ ಅದೇ ಅವನೇ ಪರತತ್ವ ಅಂತ ಸ್ವಲ್ಪ ಬೋಧನೆ ಮಾಡ್ತಿದ್ದಾನೆ. ವೇದ ಪುರುಷನೇ ಗುರುತ್ಮಂತ. ಅದು ವೇದವೂ ಭಗವಂತನನ್ನ ಅವನ ಕರುಣೆಯಿಂದ ಹೊತ್ಕೊಳ್ಳೋಕಾಗತ್ತೆ ಹೊರತು ಪೂರ್ತಿ ಹೊತ್ಕೊಳ್ಳೋಕಾಗಲ್ಲ. ಅವನ ಅನುಗ್ರಹದಿಂದ ಯತ್ಕಿಂಚಿತೋ ಎದೇಕೈಕ ಗುಣಪ್ರಾಂತೆ ಶಾಂತ ನಿಗಮ ಮಂದಿನ ಶಿವನ ವಾಹನ ವೃಷಭ. ಧರ್ಮ ಧರ್ಮಮೂರ್ತಿ ಅವನು, ಧರ್ಮವೇ ವಾಹನ ಅವನಿಗೆ. ಧರ್ಮವಾಹನದಿಂದ ನಿವೃತ್ತಿ ಧರ್ಮ, ಲೋಕರಕ್ಷಣೆಗೋಸ್ವ ಧರ್ಮವಾದ ಕೆಳಕ್ಕೆ ಬರೋದು ಮೇಲಕ್ಕೆ ಹೋಗೋದು. ಈ ಇಲ್ಲಿ ಬಂದು ಧರ್ಮಸ್ವರೂಪ ಕರ್ಕೊಂಡು ಹೋಗುವ ಕೆಲಸ ಮಾಡತಕ್ಕಂಥ ಭಗವಂತನ ಮಹಾವಿಭೂತಿ ಮಹಾದೇವ ಧರ್ಮವಾಹನ ವೃಷಭ. ಅವನು ವೃಷಸ್ತು ಭಗವಾನ್ ಧರ್ಮ. ಈ ಸುಪ್ರೀಂ ಕೋರ್ಟ್ ಕಡೆಯಿಂದ ನಮ್ಮೊಂದು ಕಾಗದ ಬಂದಿತ್ತು. ಆ ಕಾಗದ ಏನು ಅಂದರೆ, ಕೋರ್ಟ್ ಕೇಸ್ ನಡೀತಾ ಇದೆ. ವಿಷಯ ಏನು ಅಂದರೆ, ಈ ಹಸುವನ್ನು ಕೊಲ್ಲಬಾರದು ಅಂತ ಸ್ಮೃತಿಗಳೆಲ್ಲ ಹೇಳ್ತಾರೆ ಧರ್ಮ ವಿರುದ್ಧ ಅಂತ, ಅದು ವೃಷಭವನ್ನು ಕೊಲ್ಲಬಹುದೇ ಅಂತ. ಅದು ಈ ಮೊದಲ ಪ್ರಶ್ನೆ ಮೂಲದಲ್ಲಿ ದೊಡ್ಡ ಇದೆ. ಯಾಕೆಂದರೆ ಸ್ತ್ರೀ ಪುರುಷ ಯೋಗದಿಂದಲೇ ಮುಂದೆ ಸಿಟಿ ಬೆಳೀಬೇಕಾಗಿರುವಾಗ ವೃಷಭನ್ನ ಕೊಂದಾಗ ಮುಂದೆ ಬೆಳೆಯೋದು ಹೇಗದು? ಅಷ್ಟು ಯೋಚನೆ ಬೆಳಿಬೇಕಾಯಿತು, ಕಾಮನ್ ಸೆನ್ಸ್. ಅದ್ರ ಮೇಲೂ ಕೂಡ ವೃಷದ ಬಗ್ಗೆ ಶಾಸ್ತ್ರ ಹೇಳುತ್ತೆ ಅಂದರೆ ಗೋವನ್ನು ಕೊಲ್ಕೋಬಾರ್ದು, ಗೋವನ್ನು ಕೊಲ್ಲಬಾರ್ದು ಹೇಳುವಂತೆಯೇ ವೃಷಭವನ್ನು ಕೊಲ್ಲಬಾರ್ದು ಅನ್ನೋದಕ್ಕೂ ಅದೇ ಥರ ವಾಚ್ಯಗಳನ್ನು ಮಾಡು. ಆ ವೃಷ ಹೇಗೆ ಗರುತ್ಮಂತನೋ ವೇದ ಪುರುಷನೇ ಆಗಿದ್ದಾನೆಯೋ, ಗೋವು ಹೇಗೆ ಸಮಸ್ತ ದೇವತೆಗಳು ವಾಸಸ್ಥಾನ ಇರುವ ಭೂಮಾತೆಯ ಸ್ವರೂಪ ಎಂಬುದಾಗಿ ಜ್ಞಾನಿಗಳು ಹೇಳುತ್ತಾರೆಯೋ, ಅಜ್ಞಾನಿಗಳು ಕೂಡ ಜ್ಞಾನದೃಷ್ಟಿಯನ್ನು ಪಡೆದಾಗ ಅಲ್ಲಿರುವ ದೇವತೆಗಳನ್ನು ನೋಡಬಹುದೋ, ಅಂಥ ಸ್ತ್ರೀ ಗೋವಿಗಿರುವಂತೆಯೇ ವೃಷಸ್ತು ಭಗವಾನ್ ಧರ್ಮ. ಯಾರು ಪಾಪ ಅವರಿಗೆ ಈ ವಾಕ್ಯವನ್ನು ಉದ್ಧರಿಸಿ ವೃಷಭದ ರಕ್ಷಣೆ ಮಾಡಲಿಲ್ಲ, ಪಾಪ ಗೋವನ್ ಮಾಡಿದ್ದಾರೆ. ಈ ವಾಕ್ಯನ ಕಳಿಸ್ಕೊಟ್ಟು ಮುಂದಕ್ಕೆ ಏನಾಯ್ತೋ ಭಗವಂತನ ಗೊತ್ತು. ಅಂತ ವೃಷಪ್ಪ ನಾಲ್ಕು ಪಾದನ ಕೂಡ ವೃಷಭ ಇದು. ಅದನ್ನ ಕತ್ರ ಸಾವು ಬಂದಿದ್ದಾನೆ ಇವನು. ತಕ್ಷಣವೇ ಅವನು ಸಂಹಾರ ಮಾಡ್ಕೊಳ್ಳೋ ಗತ್ತಿನ ಎತ್ತದ, ನಾನು ಕಾಪಾಡಬೇಕು, ಶರಣಾಗತನ ಆಗಿದ್ದೀನಿ, ಶರಣಾಗತನ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ, ಮಾಡ್ತೀವಿ. ಆದ ಒಂದು ಕಂಡೀಷನ್ನು, ನನ್ನ ರಾಜ್ಯ ಬಿಟ್ಟು ತೊಡಗ ಹೋಗು ನೀನು. ಅದು ಭಾಳ ಕಷ್ಟ ಮಹಾರಾಜರೇ, ಪ್ರಭುಗಳೇ, ಭೂಮಂಡವೆಲ್ಲ ನೀನು ರಾಜ್ಯ ಇದ್ಬಿಟ್ಟು ಎಲ್ಲೋ ನೀನು. ಅದು ಕೆಲವು ಜಾಗಗಳಾದರೂ ನನಗೆ ಕೊಡಬೇಕು ಅಂದರೆ ನೋಡು, ದ್ಯೂತಂ ಪಾನಂ ಸ್ತ್ರೀ ಅಹ ಸೂನ, ಈ ನಾಲ್ಕು ಜಾಗಗಳು ಯಾವುದು ಇರ್ಬೋದು? ಎಲ್ಲಿ ಜೂಜು ಆಡ್ತಾ ನಡೀತಾರೆಯೋ, ಜೂಜು ಇಲ್ಲಿ ಕೂಡ ಕುದುರೆ ರೇಸು ಇರಲಿ, ಸರ್ಕಾರದಿಂದ ಪೋಷಿತವಾಗಿರೋ ಕುದುರೆ ರೇಸು. ಯಾವುದು ನೋಡಿ ಧರ್ಮದಾಗ ಕೆಟ್ಟೋದನ್ನ ಆಗ ಕುದುರೆ ರೇಸು. ಅಯ್ಯೋ ಏನು ಹೇಳ್ತೀರಿ ಆ ಕಥೆಯನ್ನು? ಕೌಟಿಲ್ನ ಅರ್ಥಶಾಸ್ತ್ರದಲ್ಲಿ ಹೇಳ್ತಾನೆ, ಜೂಜಾಡಬಾರ್ದು ಬಹಳ ಕೆಟ್ಟದ್ದು, ಜೂಜಾಡಿ ನಳ ಏನಾದ, ಜೂಜಾಡಿ ಧರ್ಮರಾಜ ಏನಾದ ಯಾಪಿಸ್ಕೊಳ್ಳಿ. ಹಾಗೆ ಮದ್ಯಪಾನ ಮಾಡ್ತಕ್ಕದ್ದು, ದುಷ್ಟವಾದ ಕಾಮನ ಸ್ತ್ರೀ ನೋಡ್ತಕ್ಕದ್ದು, ಮತ್ತು ಕೊಲೆ ಮಾಡೋದು ಪ್ರಾಣಿಗಳನ್ನು. ಈ ಜಾಗ ಇರೋ ಈ ನಾಲ್ಕು ಜಾಗದಲ್ಲಿ ಕಲಿ ವಾಸಸ್ಥಾನ ಕೊಟ್ಟ. ಅಷ್ಟು ಸಾಲದು ಮಹಾರಾಜ ನನಗೆ, ಒಂದು ಇನ್ನೂ ತಗೊಳ್ಳಿ, ಎಲ್ಲಿ ಸುಳ್ಳು ಹೇಳ್ತಾರೆಯೋ, ಎಲ್ಲಿ ಚಿನ್ನ ಸಂಗ್ರಹ ಮಾಡ್ತಾರೆಯೋ, ಎಲ್ಲಿ ಮದ ಇದೆಯೋ, ಕಾಮ ಇದೆಯೋ, ರಜೋಗುಣ ಇದೆಯೋ ಅಂಥ ಜಾಗದ ಸೇರ್ಕೊಳ್ಳಿ ಅಂತ ಜಾಗ ಕೊಟ್ಬಿಟ್ಟು ಮಾಡಿದ. ಇಂತಹ ಮಹಾರಾಜ, ಇಂತಹ ಮಹಾತ್ಮ, ಇಂತಹ ಬ್ರಹ್ಮ ತೇಜಸ್ಸಿನ ಸಂಪಾದನೆ ಮಾಡತಕ್ಕಂಥ ಕೃತಿ ರಾಜರ್ಷಿ, ಯಾವುದೋ ಕಾಲ ವಿಧಿ ಅವನು ಮಾಡಬಾರ ಕೆಲಸ ಮಾಡಿಸ್ಬಿಡ್ತು ಸ್ವಾಮಿ ಅವನಿಂದ. ಧರ್ಮರಾಜನ ಇದ ಅಲ್ಲ ಅವನು, ಧರ್ಮದಲ್ಲಿ ಧರ್ಮದ ಮೂರ್ತಿ ಅವನು, ಅವನಿಂದ ಜೂಜುವನು ಅಧರ್ಮ ನಡೆಯಲಿಲ್ಲ. ಈ ಕತೆ ಹೇಳೋದುಂಟು, ನಹುಷ ಕೇಳಿದ್ದೀರಿ, ಧರ್ಮರಾಜನ ಪೂರ್ವಜ ಅವನು, ಮಹಾತ್ಮ ಅವನು, ಸ್ವರ್ಗವನ್ನು ಹೊಂದಿದ್ದವನು. ಅವನು ಹೋಗಿ ದುಷ್ಟಕಾಮಕ ಆಸಕ್ತನಾಗಿ ಶಚಿಯನ್ನು ಅಪೇಕ್ಷೆ ಪಟ್ಟು ಬೃಹಸ್ಪತಿಯ ಒಂದು ತಂತ್ರದಂತೆ ಸಪ್ತರ್ಷಿಗಳಿಂದ ಪಾಲಕಿ ಹೊರಲು ಪಡಬೇಕು ಅಂತ ಆದೇಶವನ್ನು ನೀಡಿ ಸಪ್ತರ್ಷಿಗಳು ಇವನು ಪಾಲಕಿಯಿಂದ ಹೊತ್ಕೊಂಬಂದು ಅಲ್ಲಿ ಅಗಸ್ತ್ಯರು ಕುಳ್ಳು ಅವರು ಹೊರಲೊಬ್ಬರಾಗಿ ಪಲ್ಲಕ್ಕಿ ಹೊರುವಾಗ ಸ್ವಲ್ಪ ತಡ ಮಾಡೋದನ್ನು ನೋಡುವಾಗ ಸರ್ಪ ಸರ್ಪ ಅಂತ ಕಾಲಿನ ಸ್ಪರ್ಶ ಮಾಡಿದ. ಸರ್ಪ ಹುಟ್ಬಿಡು ಅಂತ ಶಾಪ ಕೊಟ್ಟರು, ಅವನೇ ಹೆಬ್ಬಾವಾಗಿ ಹುಟ್ಟುಬಿಟ್ಟ. ಅಯ್ಯೋ ತಪ್ಪು ಮಾಡಿದೆ, ಕ್ಷಮಿಸ್ಬೇಕು ಅಂತ ಹೇಳಿದಾಗ, ನಿನ್ನ ವಂಶದಲ್ಲಿ ಒಬ್ಬ ಮಹಾಪುರುಷ ಹುಡ್ತಾನೆ, ಅವನಿಗೂ ನಿಮಗೂ ಒಂದು ಧರ್ಮ ಜಿಜ್ಞಾಸೆ ಬರುತ್ತೆ, ಅವನ ಧರ್ಮೋಪದೇಶ ಮಾಡಿದಾಗ ನೀನು ಬಿಡುಗಡೆ ಆಗುತ್ತೆ ಅಂತ ಹೇಳಿದರು. ಅವನು ಬಂದು ಪಾಂಡವ ಅರಣ್ಯವಿರುವಾಗ ಭೀಮಸೇನ ನುಂಗ್ಬಿಡೋದೆ, ಭೀಮಸೇನ 10,000 ಆನೆಗಳ ಪರಾಕ್ರಮ ಉಳ್ಳವನು, ಅವನು ನುಂಗ್ಬೇಕಾಗಿದೆ ಅಂತ ಸರ್ಪ ಇರಬೇಕದು. ಭೀಮನ ಭೀಮ ಬೇಡಕ್ಕೋ ಆಗಲ್ಲ ಅಣ್ಣ, ಹೀಗಾಗುತ್ತೆ ಅನ್ನೋ ಸ್ಥಿತಿ. ಅದು ನೋಡಿ ಇದೇನು ದೇವಾಂಶ ಪುಡಿ ಸಂಭೂತ, ಅವನು ಅವನ್ನ ನುಂಗಬೇಕಾಯ್ತಾರೆ, ಮಾನುಷ್ಯ ಐತಿ ಅಲ್ಲ, ಯಾವುದೋ ದೇವತೆ ಪಾ ದೇವತೆ, ನನ್ನ ತಮ್ಮನ ಬಿಟ್ಬಿಡು, ನಾನು ಧರ್ಮದಿಂದ ಬೇಡ್ಕೊಳ್ತಾ ಇದ್ದೀನಿ ಬಿಟ್ಬಿಡು. ಓ ಧರ್ಮರಾಜ, ನೀನು ಧರ್ಮದ ಆದೇಶ ಪಾಲನೆ ಬಿಟ್ಬಿಡ್ತೀವಿ, ಅದು ಒಂದು ಕಂಡೀಷನು, ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು. ಔಟ್ ವಿತ್ ಯುವರ್ ಕ್ವಶನ್ಸ್. ಅವನ ಪ್ರಶ್ನೆ ಬರ್ತಾ ಇರುವಂತೆ ಉತ್ತರ ಹೇಳ್ತಾ ಇರ್ತಾನೆ ಇವನು, ಭಾಳ ಖುಷಿ ಆಗ್ಬಿಟ್ಟು ಬಿಡ್ಬಿಡ್ತಾನು. ಭೀಮಸೇನೆ ಬಿಡುಗಡೆ, ನೌಶನಿಗೂ ಬಿಡುಗಡೆ. ನೌಶನ್ ಮತ್ತೆ ದೇವದೇವರು ಬಂದ್ಬಿಡುತ್ತೆ, ಅವನಿಗೆ ಅಡಿಬಿ ನಮಸ್ಕಾರ ಮಾಡಿ ಅಭಿವಾದನ ಮಾಡಿ ಕಳಿಸ್ಕೊಡ್ಬೇಕಲ್ಲ ಧರ್ಮರಾಜ. ಒಂದು ಪ್ರಶ್ನೆ ಕೇಳ್ತಾನೆ, ಮಹಾತ್ಮರೇ, ನನ್ನ ಪೂರ್ವಜರು ನೀವು, ಎಂಥ ವಿವೇಚಕರು ನೀವು, ಎಂಥ ಮಹಾತ್ಮರು ನೀವು, ಎಂಥ ಧರ್ಮಿಷ್ಠರು ಮಹಾವಿವೇಚಕರು ನೀವು, ಎಲ್ಲ ಬಿಟ್ಬಿಟ್ಟು ಆ ಅಗಸ್ತ್ಯನ ಕಣ್ಕೋಕೆ ಹೋಗೋದೆ ನೀವು, ಯಾತ ಹಿಂಗೆ ಮಾಡಿದ್ರಿ ಅಂತ ಹೇಳಿದಾಗ ಅವನ ಉತ್ತರ, ಹೋದಪ್ಪ ಏನು ಮಾಡೋದು, ನೀವು ಧರ್ಮಿಷ್ಠ, ಸಾಕಾರವಾದ ಧರ್ಮಮೂರ್ತಿ, ಎರಡು ಸಲ ಜೂಜಾಡಿದೆ ನೀನು, ಮೊದಲನೇ ಸಲ ಜೂಜಾಡಿದಾಗ ಎಲ್ಲ ಮುಂದೆ ಕಳ್ಕೊಂಬಿಟ್ಟೆ, ದೈವಾನುಗ್ರಹದಿಂದ ಮತ್ತೆ ಸಿಕ್ತು, ಅದಾದ ಮಾರನೇ ದಿವಸವೇ ಎರಡನೇ ಬಾರಿ ಜೂಜಾಡೋಕ್ಕೋಸ್ಕರ ಆಹ್ವಾನ ಬಂದಾಗ ಹೋದಿಯಲ್ಲ ನೀನು, ನಿನ್ನ ವಿವೇಕ ಎಲ್ಲಿ ಹೋಗಿತ್ತು, ಎಲ್ಲ ನಸೀಬು ನಂದು ಹಾಗೇನೆ ಅಂತದಪ್ಪ. ಅದ್ಯುತ ಅಪಾನಾಸ ಎಲ್ಲ ಬಿಟ್ಟು ಹೊರಟ. ಅಂದ ಅಂಥ ಪರಿಶುದ್ಧರಾಜಿಂದಲೂ ಮಾಡಬಾರ ಕೆಲಸ ಮಹರ್ಷಿ ಶಮೀಕಾ ಅಂತ ಹೇಳ್ತಾನವನಿಗೆ, ತಪೋಧ್ಯಾನ ಇರ್ತಾನೆ. ಸ್ಥಾನತ್ವಯಾತ್ ಪರಂಪ್ರಾಪ್ತಂ ಬ್ರಹ್ಮಭೂತಂ ಅವಿಕ್ರಿಯಂ, ಮೂರು ಸ್ಥಿತಿನ ದಾಟಿ ಬ್ರಹ್ಮಭೂತನಾಗಿ ನಾಲ್ಕನೇ ಸ್ಥಿತಿ ಮಗ್ನಾಗಿದ್ದಾನೆ ಅವನು. ಅಂತಹ ವೈ ಯಾವುದೂ ಗೊತ್ತಿಲ್ಲ. ಕಾಷ್ಠವ ಜಾಯತೆ ವಪುಹು ಸಮಾಧೋ ಪಿತ್ತಕಲಾ ಪ್ರಚಾಲನ. ಇವನು ಬೇಟೆಯಿಂದ ಪರಿಶ್ರಾಂತನಾಗಿ ನೀರು ಬೇಕು ಅಂತ ಋಷಿ, ನಿಮ್ಮ ಮಹರ್ಷಿಗಳೇ ನೀರು ಕೊಡಿ ನೀರು ಕೊಡಿ, ಪಿಪಾಸಿತನಾಗಿದ್ದೇನೆ ನಾನು, ಬಾಯಾರಿಕೆ ಉತ್ತರವೇ ಇಲ್ಲ ಅವರ ಕಡೆಯಿಂದ. ನಾನು ಬೇಡ್ತಾ ಇರ್ತಕ್ಕದ್ದು ಅತಿಥಿ ನೀರು ಕೊಡಿ, ನನಗೆ ರಾಜ ನಾವು ನೀರು ಕೊಡಿ, ಯಾವುದಕ್ಕೂ ಉತ್ತರವೇ ಇಲ್ಲ. ಯಾವನೋ ಕಪಟಿ ಇರ್ಬೋದು, ಇವನು ನಿಜ ಇದ್ದು ಇರ್ಬೋದು, ಕಪಟಿ ಯಾಕೆ ಆಗಿರಬಾರ್ದು ಅಂದ್ಬಿಟ್ಟು ಸತ್ತು ಹೋದ ಅವನ ಕತ್ತಿಗೆ ಹಾಕಿ ಸುಮ್ಮನೆ ಹಾಗೆ ಬಂದ್ಬಿಡೋದೆ, ಪರೀಕ್ಷೆ ಮಾಡೋಕ್ಕೋಸ್ಕರ ಮಾಡಿದ್ದು ಮತ್ತೆ ತೆರೆ ಹಾಕಿಬಿಡೋದನ್ನ ಹಾಗೆ ಬಂದ್ಬಿಟ್ಟ. ಭಾಳ ದೂರ ಬಂದಾದ ಬಳಿಕ ಅಯ್ಯೋ ಹೀಗೆ ಮಾಡಬಾರ್ದಾಗಿತ್ತು ನಾನು ಅಂತ ಅಂದ್ಕೊಳ್ಳೋ ಅಷ್ಟರೊಳಗೆ ಆಗಬಾರ್ದು ಹೋಗ್ಬಿಟ್ಟಿದೆ. ಅವನ ಮಗ ಶೃಂಗಿ ಅನ್ನೋನು ಬಂದು, ಅವನ ಸಹಪಾಠಿಗಳೆಲ್ಲ ಬಂದು ನೋಡು ನಿಮ್ಮ ಅಪ್ಪ ಏನೋ ಅಂತ ಅಲಂಕಾರ ಮಾಡ್ಕೊಂಡೆ ನೋಡು ಅಂತ ಸತ್ತೋದ ಅವನ ಕೊಳಗಾಕಿ ನೋಡು ಅಂತೇಳಿ ಒಡನೆಯೇ ತಳಿದಾರ ಕೋಪದಿಂದ ಅವನು ಬಂದು, ಈ ಪಾಪ ಕಾರ್ಯ ಅವನು ಮಾಡಿದಾನೆಯೋ, ಇಲ್ಲಿ ಏಳನೇ ದಿವಸ ಮುಗಿದವಳಿಗೆ ಅವನು ತಕ್ಷಕ ಮಹಾಸರ್ಪದಿಂದ ಕಚ್ಚಿಸಿಕೊಂಡು ಪ್ರಾಣ ನೀಗ್ತಾನೆ, ಇದು ಪ್ರತಿಶಾಪ ಇಲ್ಲ ಅಂತ ತನ್ನ ಸಮಸ್ತ ಸಪಶಕ್ತಿಯು ಧಾರೆ ಇರೋದು ದೊಡ್ಡ ಕಾರ್ಯ ಮಾಡಿಬಿಟ್ಟ ತಪಸ್ಸಿಗಳ ಮಗ. ಗೊತ್ತಾದ ಬೈ ಶ್ರಮಿಕರು ಕಣ್ ತೆರೆದ್ರು, ಪಕ್ಕದ ಸತ್ವದ ಹಾಬಿದ್ದಿದೆ, ಇದೇನು ಏನು ಇದಾಯಿತು ಅಂತ ಹೇಳ್ತಾರೆ. ಶಾಪ ಕೊಟ್ಟಿದ್ದೆ ಅಪ್ಪ ಅವನಿಗೆ, ತಪ್ಪು ಕೆಲಸ ಮಾಡಿದೆ ಕಣ ಅವನಿಗೆ, ಈಗ ಮಾಡಬಾರ್ದಾಗಿತ್ತು. ರಾಜ ಅವನು ಮಹಾವಿಟ್ಟು ಸಮಾನ ನಮ್ಮನ್ನ ಕಾಪಾಡ್ತಕ್ಕವನು, ಏನು ಆಯಾಸದಿಂದ ತಪ್ಪು ಕೆಲಸ ಮಾಡಿದೆ ಅಂದ್ಬಿಟ್ಟು ಅದಕ್ಕೆ ಹೋಗ್ಕೊಳ್ಳಿ, ನೀ ಮಾಡಿರೋ ಶಿಕ್ಷೆ ಇದೆಯಲ್ಲ, ಅಲ್ಪೇಸಿದ್ರೋ ಹೇ ವೃದ್ಧ ಮಹಾಧೃತ, ಒಂದು ಸಣ್ಣ ಅಪರಾಧಕ್ಕೆ ದೊಡ್ಡ ಶಿಕ್ಷೆ ವಿಧಿಸ್ಬಿಟ್ಟಿಲ್ಲ ನೀನು, ಹಿಂದೆ ತಗೊಳೋಕ್ಕಾಗಲ್ಲ ನನಗೆ, ಹೋಗು ಸಮಾಚಾರ ಕೊಡೋವನಿಗೆ. ಸಮಾಚಾರ ತಲುಪಿಸೋವನಿಗೆ ಅವನಿಗೆ ಪಶ್ಚಾತ್ತಾಪ ಉಂಟಾಗಿತ್ತು. ಕೊನೆ ಏನು ಮಾಡುವುದು, ತಕ್ಷಕ ಬಂದು ಕೊಲ್ಲೋದು ನಿಜ, ತಪ್ಪಿಸ್ಕೊಳ್ಳೋಕ್ಕಾಗೋಲ್ಲ. ಆದರೂ ಸುತ್ತಮುತ್ತ ಜನಗಳ ಆಲೋಚಿಸಿದಂತೆ ನೀರಿನ ಮಧ್ಯದಲ್ಲಿ ದೀಪದ ಮಧ್ಯದಲ್ಲಿ ಕಟ್ಟಿಸ್ಕೊಂಡು ಒಂದು ಜಾಗವನ್ನು ಅಲ್ಲಿ ಇದ್ಕೊಂಡು ಈ ಅಂತ್ಯಕಾಲದಲ್ಲಿ ಏನು ದೇವರ ಸ್ಮರಣೆ ಮಾಡಬೇಕು ಮಾಡಬೇಕು ಹೇಳಿ ಇದ್ದಾಗ ಗುರುಗಳನ್ನ ಋಷಿಗಳನ್ನ ಮಹಾತ್ಮರು ಯಾರು ಅವರೆಲ್ಲ ಕಳಿಸ್ಬಿಡ್ತಾರೆ. ಪರಿಶುದ್ಧಾಯ ಪ್ರಾಯಪ್ರವೇಶ ಮಾಡ್ತೇನಂತೆ, ಬ್ರಹ್ಮದ್ವಿಷಯ 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 ಕೇಳಬೇಕು ಅಂತ ಇಷ್ಟಪಡ್ತೇನಂತೆ. ಅವನು ನೋಡಬೇಕು, ಎಲ್ಲ ಋಷಿಗಳು ಬಂದು ಸೇರ್ಬಿಡ್ತಾರೆ. ಅವನು ಕೂತ್ಕೊಂಡು ಮಹಾತ್ಮರೇ ನನ್ನ ಸ್ಥಿತಿ ಹೀಗೆ, ಏಳು ದಿವಸ ಬಾಕಿ ಇದೆ, ನನಗೆ ಉದ್ಧಾರ ದಾರಿ ಯಾವುದನ್ನು ಹೇಳಿಕೊಡಿ. ಆವಾಗ ತತ್ರಾಯೋ ಷೋಡಶ ವಾರ್ಷಿಕ ಸ್ತರ ಮೃತಸ್ತ್ರೀ ಬಾಲೈ ಅವಧೂತ ವೇಷ, ಅಲ್ಲಿಗೆ ಬಂದ ಶುಕ ಮಹರ್ಷಿ ವಟವೃಕ್ಷದ ಮೂಲದಲ್ಲಿ ಕುಳಿತ ದಕ್ಷಿಣಾಮೂರ್ತಿಯಂತೆ ಬೆಳಗ್ತಾ ಇರ್ತಾನೆ ಶುಕಮೂರ್ತಿ. ಅವನು ಬಂದ ತಕ್ಷಣ ಇಡೀ ಸಭೆಗೆ ನಿಂತ್ಕೊಂಡ್ಬಿಡುತ್ತು. ಅವನ ತೇಜಸ್ ಆ ತರದ್ದು ಎಲ್ಲರೂ ನಿಲ್ಲುವಂತೆ ಮಾಡಿತು. ಕುಮಾರಸ್ವಾಮಿ ಜ್ಞಾಪಿಸ್ಕೊಳ್ಳಿ, ಶಿವ ವಿವಾಹಕ್ಕೋಸ್ಕರವಾಗಿ ತನ್ನ ವೃಷಭನ ಹಿಡಿದು ಬರ್ತಾನೆ. ಅವ ಹಿಮವಂತನಿಗೆ ಲಜ್ಜೆ, ಅಯ್ಯೋ ಶಿವ ಬರ್ತಾನೆ ವಾವೇನಲ್ಲಿ, ಅವನ ಅಳಿಯ ನಾನು ಮಾವ, ನನ್ನ ನಮಸ್ಕಾರ ಮಾಡಿಸ್ಬೇಕು ಅವನಿಂದ. ಅಯ್ಯೋ ಶಿವ ಹತ್ರ ನಮಸ್ಕಾರ ಮಾಡ್ಕೊಳ್ಳಿದ್ರೆ ನಾವು, ಅಯ್ಯೋ ತುಂಬ ಲಜ್ಜೆ ಪಡ್ತೀಯಾರೆ. ಅವನು ಲಜ್ಜೆ ಪಡ್ತೀವಿ ಅಂದರೆ ಶಿವ ಇಳಿದು ಬಿಡ್ತಾನೆ, ಬರ್ತಾನೆ ಇವನೇ ಅವನಿಗೆ ಅಡ್ಡಿ ಬಿದ್ದು ಬಿಡ್ತಾನೆ. ಆ ತೇಜಸ್ಸು ಅಡ್ಡಿ ಬಿಡಿಸುವಂತೆ ಮಾಡುತ್ತೆ ಅಂಥ ತೇಜಸ್ಸು ಶುಕಮಾರಿ ಬರ್ತಾನೆ. ಅವರಿಗೆ ಪ್ರಣಾಮ ಮಾಡಿ ಏನೋ ಎಲ್ಲರನ್ನು ಕೂರಿಸ್ತಾನೆ. ಅವನು ಪ್ರಣಾಮ ಮಾಡಿ ಏಳು ದಿವಸ ಆಯಸ್ಸು ಬಾಕಿರೋದು, ಗುರುಗಳೆ ತಮ್ಮ ಶರಣ ಹೊಂದಿದ್ದೀನಿ ದಾರಿ ಇದು ತೋರಿಸ್ಕೊಳ್ಳಿ. ತಕ್ಷಣ ಅವನು ಮೊದಲನೇ ಉತ್ತರ ಅಭಯಂ, ನಾವು ಹಿಂದೆ ಹೇಳಿದ್ವಲ್ಲ ಕಟುವಾಂಗವನ್ನು ಅವನ ಆದರ್ಶಿ ನನ್ನ ಜ್ಞಾಪಿಸ್ಕೊಳ್ಳಿ. ಒಂದು ಮುಹೂರ್ತ ಕಾಲದಲ್ಲಿ ಅವನು ಮನೋಲಯ ಮಾಡಿ ಭರವನ್ನು ಪಡ್ಕೊಂಡಪ್ಪ ನನಗೆ ಏಳು ದಿವಸ ಇದೆ ಖಂಡಿತ ಆಗುತ್ತೆ ನಿನಗೆ ಧೈರ್ಯ ಕೊಟ್ಟು ಅವನಿಗೆ ಕೃಷ್ಣಪ್ರಮಾದಕ್ಕೆ ಹೇಳೋಕೆ ಶುರು ಮಾಡ್ದ ಎಂಬಲ್ಲಿಗೆ ಶ್ರೀಮದ್ ಭಾಗವತ ಪರಮಸ್ಕಾಂತದ ಗತಿಯು ಸಮಾಪ್ತವಾಯಿತು. ಕೃಷ್ಣಾರ್ಪಣೆ.